ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 11/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಈ ಕಬ್ಬಿಣದ ಯುಗದ ಪರ್ವತವನ್ನು ಚಿನ್ನದ ಯುಗವನ್ನಾಗಿ ಮಾಡಬೇಕು. ಪುರುಷಾರ್ಥವನ್ನು ಮಾಡಿ ಹೊಸ ಜಗತ್ತಿಗೋಸ್ಕರ ಫಸ್ಟ್ ಕ್ಲಾಸ್ ಸೀಟ್ ಅನ್ನು ರಿಸರ್ವ್ ಮಾಡಿಕೊಳ್ಳಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಕರ್ತವ್ಯ ಏನಾಗಿದೆ? ಯಾವ ಕರ್ತವ್ಯವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ? ಉತ್ತರ, ರೋಗಿಗಳು ಮತ್ತು ದುಃಖಿ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲು, ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮಕ್ಕಳನ್ನು ಮಾಯ ಬಂಧನದಿಂದ ಮುಕ್ತ ಮಾಡಿ ಮಕ್ಕಳಿಗೆ ಅಪಾರ ಸುಖವನ್ನು ನೀಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಸಂಗಮ ಯುಗದಲ್ಲೇ ಈ ಕರ್ತವ್ಯವನ್ನು ಪರಮಾತ್ಮ ತಂದೆ ಪೂರ್ಣ ಮಾಡುತ್ತಾರೆ. ಎಲ್ಲರ ಕಷ್ಟವನ್ನು ಸಮಾಪ್ತಿ ಮಾಡಿ ಎಲ್ಲರ ಮೇಲೂ ಕೃಪೆಯನ್ನು ತೋರಿಸುವುದಕ್ಕೋಸ್ಕರ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ. ಈಗ ಪುರುಷಾರ್ಥವನ್ನು ಮಾಡಿ 21 ಜನ್ಮಕ್ಕೋಸ್ಕರ ನೀವು ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಿ. ಇಂದಿನ ಗೀತೆಯಾಗಿದೆ, ಬೋಲಾನಾಥ ತಂದೆ ಭಿನ್ನ ಆಗಿದ್ದಾರೆ. ಓಂ ಶಾಂತಿ. ಬೋಲಾನಾಥ ಶಿವ ಭಗವಾನ್ ವಾಚ್ ಆಗಿದೆ. ಬ್ರಹ್ಮನ ಮುಖ ಕಮಲದ ಮೂಲಕ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ವಿಭಿನ್ನ ಭಿನ್ನ ಭಿನ್ನ ಧರ್ಮದ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ. ಈ ಕಲ್ಪವೃಕ್ಷ ಅಥವಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಭಗವದ್ಗೀತೆಯಲ್ಲೂ ಕೂಡ ಕಲ್ಪವೃಕ್ಷದ ಬಗ್ಗೆ ಮಹಿಮೆ ಇದೆ. ಶಿವತಂದೆ ಇದೇ ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಭಾರತದಲ್ಲೇ ಬಂದಿದ್ದೇನೆ. ಶಿವತಂದೆ ಯಾವಾಗ ಭಾರತದಲ್ಲಿ ಅವತರಿತ ಆಗುತ್ತಾರೆ ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಏಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ದ್ವಾಪರ ಯುಗದ ಮಾತಂತೂ ಇಲ್ಲಿ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ 5000 ವರ್ಷದ ಮೊದಲೂ ಕೂಡ ನಾನು ಬಂದು ನಿಮಗೆ ಜ್ಞಾನವನ್ನು ನೀಡಿದ್ದೆ. ಈ ವೃಕ್ಷದ ಮೂಲಕ ಎಲ್ಲರಿಗೂ ಸಂಪೂರ್ಣ ಜ್ಞಾನ ಗೊತ್ತಾಗುತ್ತದೆ. ವೃಕ್ಷವನ್ನು ಚೆನ್ನಾಗಿ ನೋಡಿ. ಸತ್ಯಯುಗದಲ್ಲಿ ಅವಶ್ಯವಾಗಿ ದೇವಿ ದೇವತೆಗಳ ರಾಜ್ಯ ಇತ್ತು. ತ್ರೇತಾಯುಗದಲ್ಲಿ ರಾಮ ಸೀತೆಯ ರಾಜ್ಯ ಇತ್ತು. ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ನಾವು ಈ ಮಾಯ ಬಂಧನದಲ್ಲಿ ಯಾವಾಗಿನಿಂದ ಸಿಕ್ಕಿ ಹಾಕಿಕೊಂಡೆವು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ದ್ವಾಪರ ಯುಗದಿಂದ ನೀವು ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ನಂಬರ್ ವಾರಾಗಿ ಪುನಃ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ. ಲೆಕ್ಕವನ್ನು ಮಾಡಿದಾಗ ನಿಮಗೆ ಅರ್ಥ ಆಗುತ್ತದೆ ಈ ಜಗತ್ತಿನಲ್ಲಿ ಪುನಃ ನಾವು ಯಾವಾಗ ಬಂದು ಪಾತ್ರವನ್ನು ಮಾಡುತ್ತೇವೆ ಎಂದು. ಶಿವತಂದೆ ತಿಳಿಸುತ್ತಾರೆ, ನಾನು 5000 ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತೇನೆ. ಸಂಗಮ ಯುಗದಲ್ಲೇ ನನ್ನ ಕರ್ತವ್ಯವನ್ನು ಪೂರ್ಣ ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ. ನನ್ನ ಕರ್ತವ್ಯವನ್ನು ನಿಭಾಯಿಸಲು ನಾನು ಸಂಗಮ ಯುಗದಲ್ಲಿ ಬರುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯರಿದ್ದಾರೋ ಎಲ್ಲರೂ ದುಃಖಿಗಳಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತದ ನಿವಾಸಿಗಳು ದುಃಖಿಗಳಾಗಿದ್ದಾರೆ. ನಾಟಕದ ಅನುಸಾರ ಭಾರತದ ನಿವಾಸಿಗಳನ್ನೇ ನಾನು ಸುಖಿಯನ್ನಾಗಿ ಮಾಡುತ್ತೇನೆ. ಮಕ್ಕಳಿಗೆ ಕಾಯಿಲೆ ಬಂದಾಗ ಮಕ್ಕಳಿಗೆ ಔಷಧಿಯನ್ನು ನೀಡುವುದು ತಂದೆಯ ಕರ್ತವ್ಯ ಆಗಿರುತ್ತದೆ ಅಂದ ಮೇಲೆ, ಈಗ ಇದು ಬಹಳ ದೊಡ್ಡ ಕಾಯಿಲೆಯಾಗಿದೆ. ಈಗ ಎಲ್ಲಾ ಮಕ್ಕಳಿಗೂ ಬಹಳ ದೊಡ್ಡ ಕಾಯಿಲೆ ಬಂದಿದೆ. ಎಲ್ಲಾ ಕಾಯಿಲೆಗಳಿಗೂ ಮೂಲ ಅಂದರೆ ಪಂಚವಿಕಾರ ಆಗಿದೆ. ಪಂಚವಿಕಾರದ ಕಾರಣ ಎಲ್ಲರಿಗೂ ಕಾಯಿಲೆ ಬಂದಿದೆ. ಮಕ್ಕಳು ತಂದೆಯನ್ನು ಕೇಳುತ್ತಾರೆ, ಯಾವಾಗಿನಿಂದ ನಮಗೆ ಈ ಕಾಯಿಲೆ ಬಂತು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದ್ವಾಪರ ಯುಗದಿಂದ ನಿಮಗೆ ಈ ಕಾಯಿಲೆ ಬಂದಿದೆ. ರಾವಣನ ಮಾತನ್ನು ಕೂಡ ನೀವು ಎಲ್ಲರಿಗೂ ತಿಳಿಸಬೇಕು. ರಾವಣನನ್ನು ನೋಡಲು ಸಾಧ್ಯ ಇಲ್ಲ, ಬುದ್ಧಿಯ ಮೂಲಕ ರಾವಣನನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಮಾತ್ಮ ತಂದೆಯನ್ನು ಕೂಡ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ, ಆತ್ಮಕ್ಕೆ ಗೊತ್ತಿದೆ. ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ. ಸುಖ ಮತ್ತು ದುಃಖವನ್ನು ಆತ್ಮವೇ ಅನುಭವ ಮಾಡುತ್ತದೆ. ಪಾಪ ಪುಣ್ಯ ಆತ್ಮಕ್ಕೆ ಅಂಟಿಕೊಳ್ಳುತ್ತದೆ. ಯಾವಾಗ ಆತ್ಮ ಶರೀರದಲ್ಲಿ ಇರುತ್ತದೆಯೋ ಆಗ ಆತ್ಮಕ್ಕೆ ದುಃಖದ ಅನುಭವ ಆಗುತ್ತದೆ ಎಂದು. ಪರಮಾತ್ಮ ಆದ ನನಗೆ ದುಃಖವನ್ನು ಕೊಡಬೇಡಿ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ನಾವು ಪರಮಾತ್ಮ ಅಲ್ಲ, ನಾವು ಆತ್ಮ ಆಗಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಾನು ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ನನ್ನ ಪಾತ್ರವೇ ಸಂಗಮ ಯುಗದ ಸಮಯದಲ್ಲಿ ಇದೆ ಎಂದು ತಂದೆ ತಿಳಿಸುತ್ತಾರೆ. ಯಾವ ಮಕ್ಕಳಿಗೆ ನಾನು ಸುಖವನ್ನು ಕೊಟ್ಟು ಸುಖದ ಜಗತ್ತಿಗೆ ಕಳಿಸಿದ್ದೆನು ಈಗ ಅದೇ ಮಕ್ಕಳೇ ದುಃಖಿಗಳಾಗಿದ್ದಾರೆ. ಆದ್ದರಿಂದ ನಾಟಕದ ಅನುಸಾರ ಪುನಃ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಆಮೆಯ ಅವತಾರ ಅಥವಾ ಮೀನಿನ ಅವತಾರದ ಮಾತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಶುರಾಮ ಕೊಡಲಿಯ ಮೂಲಕ ಕ್ಷತ್ರಿಯರನ್ನು ಸಾಯಿಸಿದ ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಇದೆಲ್ಲ ದಂತಕಥೆಯಾಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಇಲ್ಲಿ ಈ ಜಗದಂಬೆ ಇದ್ದಾರೆ ಮತ್ತು ಜಗತ್ಪಿತ ಇದ್ದಾರೆ. ತಂದೆ ಮತ್ತು ತಾಯಿ ಇಬ್ಬರೂ ಕೂಡ ಇಲ್ಲಿ ಇದ್ದಾರೆ. ಮಾತೃಭೂಮಿ ಮತ್ತು ಪಿತೃಭೂಮಿ ಎಂದು ಕರೆಯುತ್ತಾರೆ ತಾನೆ. ಇದು ಮಾತ್ಪಿತಾರ ಭೂಮಿಯಾಗಿದೆ. ಭಾರತದ ನಿವಾಸಿಗಳು, ನೀವು ಮಾತ್ಪಿತ ಆಗಿದ್ದೀರಾ. ನಿಮ್ಮ ಕೃಪೆಯ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಈಗ ಅವಶ್ಯವಾಗಿ ಮಾತ್ಪಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಅಪಾರ ಸುಖ ಸಿಗುತ್ತಾ ಇದೆ. ಪುನಃ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಸುಖ ಸಿಗುತ್ತದೆ. ಹೇಗೆ ಫಿಲಂ ಅನ್ನು ನೋಡಲು ಹೋಗುತ್ತಾರೆ, ಫಿಲಂ ಅನ್ನು ನೋಡುವುದಕ್ಕೋಸ್ಕರ ಫಸ್ಟ್ ಕ್ಲಾಸ್ ಸೀಟ್ ಅನ್ನು ರಿಸರ್ವ್ ಮಾಡಿಸಿಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಲೆ ನೀವು ಸೂರ್ಯವಂಶಿ ಸೀಟನ್ನು ರಿಸರ್ವ್ ಮಾಡಿಸಿಕೊಳ್ಳಿ ಅಥವಾ ಚಂದ್ರವಂಶಿ ಸೀಟನ್ನು ರಿಸರ್ವ್ ಮಾಡಿಸಿಕೊಳ್ಳಿ. ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲಾ ಮಕ್ಕಳ ಕಷ್ಟವನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ. ರಾವಣ ಎಲ್ಲರಿಗೂ ಬಹಳಷ್ಟು ದುಃಖವನ್ನು ಕೊಟ್ಟಿದ್ದಾನೆ. ಮನುಷ್ಯರಿಗೆ ಗತಿ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಯಾವ ಮನುಷ್ಯರು ಮನುಷ್ಯರಿಗೆ ಗತಿ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಗುರುಗಳು ಶರೀರವನ್ನು ತ್ಯಾಗ ಮಾಡುತ್ತಾರೆ. ಗುರುಗಳು ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಅವರು ಇದೇ ಕಲಿಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಅವರು ಅನ್ಯರಿಗೆ ಹೇಗೆ ಸದ್ಗತಿಯನ್ನು ನೀಡಲು ಸಾಧ್ಯ? ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಗುರುಗಳಿದ್ದಾರೆ, ಎಲ್ಲರೂ ಒಟ್ಟಿಗೆ ಸೇರಿ ಪತಿತ ಸೃಷ್ಟಿಯನ್ನು ಪಾವನ ಸೃಷ್ಟಿಯನ್ನಾಗಿ ಮಾಡಲು ಸಾಧ್ಯ ಇದೇನು? ಇಲ್ಲ. ಗೋವರ್ಧನ ಪರ್ವತದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ತಾನೆ. ಈಗ ಮಾತೆಯರಾದ ನೀವು ಈ ಕಬ್ಬಿಣದ ಯುಗದ ಪರ್ವತವನ್ನು ಚಿನ್ನದ ಯುಗವನ್ನಾಗಿ ಮಾಡುತ್ತೀರಾ. ಗೋವರ್ಧನದ ಪೂಜೆಯನ್ನು ಕೂಡ ಮಾಡುತ್ತಾರೆ, ಅದು ತತ್ವದ ಪೂಜೆಯಾಗಿದೆ. ಸನ್ಯಾಸಿಗಳು ಬ್ರಹ್ಮಾಂಡ ಅಥವಾ ತತ್ವವನ್ನು ನೆನಪು ಮಾಡುತ್ತಾರೆ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ಬ್ರಹ್ಮಾಂಡವೇ ಪರಮಾತ್ಮ ಆಗಿದೆ, ಬ್ರಹ್ಮಾಂಡವೇ ಭಗವಂತ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಬ್ರಹ್ಮಾಂಡವನ್ನು ಪರಮಾತ್ಮ ಎಂದು ತಿಳಿದುಕೊಳ್ಳುವುದು ಅವರ ಭ್ರಮೆ ಆಗಿದೆ. ಬ್ರಹ್ಮಾಂಡದಲ್ಲಿ ಆತ್ಮರಾದ ನೀವು ಅಂಡಾಕಾರದಲ್ಲಿ ನಿವಾಸವನ್ನು ಮಾಡುತ್ತೀರಾ. ನಿರಾಕಾರಿ ವೃಕ್ಷವನ್ನು ಕೂಡ ತೋರಿಸಲಾಗಿದೆ. ಪ್ರತಿಯೊಬ್ಬರದ್ದು ತಮ್ಮದೇ ಆದ ಸೆಕ್ಷನ್ ಇದೆ ನಿರಾಕಾರಿ ವೃಕ್ಷದಲ್ಲಿ. ಪ್ರತಿಯೊಂದು ಧರ್ಮದವರ ಸೆಕ್ಷನ್ ಬೇರೆ ಬೇರೆ ಇದೆ. ಈ ವೃಕ್ಷದ ಫೌಂಡೇಶನ್ ಭಾರತದ ನಿವಾಸಿಗಳಾದಂತಹ ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳ ಮನೆತನ ಆಗಿದೆ. ಭಾರತದ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದ ದೇವತೆಗಳು ಈ ವೃಕ್ಷಕ್ಕೆ ಫೌಂಡೇಶನ್ ಆಗಿದ್ದಾರೆ. ನಂತರ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮುಖ್ಯವಾಗಿ ನಾಲ್ಕು ಧರ್ಮ ಇದೆ. ಅಂದ ಮೇಲೆ ಅವಶ್ಯವಾಗಿ ಲೆಕ್ಕವನ್ನು ಮಾಡಬೇಕು. ಯಾವ ಯಾವ ಧರ್ಮದವರು ಈ ಸೃಷ್ಟಿಗೆ ಯಾವ ಸಮಯದಲ್ಲಿ ಬರುತ್ತಾರೆ ಅನ್ನುವ ಲೆಕ್ಕವನ್ನು ನೀವೀಗ ಮಾಡಬೇಕು. ಹೇಗೆ ಗುರುನಾನಕ್ 500 ವರ್ಷದ ಮೊದಲು ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದರು. ಸಿಖ್ ಧರ್ಮದವರು 84 ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಏಕೆಂದರೆ ಸಿಖ್ ಧರ್ಮ ಸ್ಥಾಪನೆಯಾಗಿ ಕೇವಲ 500 ವರ್ಷ ಆಗಿದೆ. ಕೇವಲ ಆಲ್ರೌಂಡರ್ ಬ್ರಾಹ್ಮಣರಾದ ನೀವು ಮಾತ್ರ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನಿಮ್ಮ ಪಾತ್ರ ಆಲ್ರೌಂಡ್ ಪಾತ್ರ ಆಗಿದೆ. ಬ್ರಾಹ್ಮಣರೇ, ನಂತರ ದೇವತೆಗಳಾಗುತ್ತೀರಾ, ನಂತರ ಕ್ಷತ್ರಿಯರಾಗುತ್ತೀರಾ, ನಂತರ ವೈಶ್ಯರಾಗುತ್ತೀರಾ, ನಂತರ ಶೂದ್ರರಾಗುತ್ತೀರಾ. ಯಾರು ಮೊದಲು ದೇವಿ ದೇವತೆಗಳಾಗುತ್ತಾರೋ ಅವರೇ ಸಂಪೂರ್ಣ ಚಕ್ರದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ವೇದಶಾಸ್ತ್ರವನ್ನು ಬಹಳಷ್ಟು ಕೇಳಿದ್ದೀರಾ. ಈಗ ಈ ಜ್ಞಾನವನ್ನು ಕೇಳಿ ಮತ್ತು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಶಾಸ್ತ್ರದ ಮಾತು ಸರಿಯಾದ ಮಾತಾಗಿದೆಯೋ ಅಥವಾ ಗುರುಗಳು ಯಾವ ಮಾತನ್ನು ಹೇಳುತ್ತಿದ್ದಾರೋ ಆ ಮಾತು ಸರಿಯಾದ ಮಾತಾಗಿದೆಯೋ ಅಥವಾ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತು ಸರಿಯಾದ ಮಾತಾಗಿದೆಯೋ. ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯುತ್ತೇವೆ. ಅಂದ ಮೇಲೆ ನಾನು ಸತ್ಯವನ್ನೇ ಹೇಳುತ್ತೇನೆ. ಆ ಸತ್ಯದ ಮೂಲಕ ಈ ಜಗತ್ತು ಸತ್ಯಯುಗ ಆಗುತ್ತದೆ. ಮತ್ತು ದ್ವಾಪರ ಯುಗದಿಂದ ಹಿಡಿದು ನೀವು ಅಸತ್ಯವನ್ನು ಕೇಳುತ್ತಾ ಬರುತ್ತೀರಾ. ದ್ವಾಪರ ಯುಗದಿಂದ ನೀವು ಅಸತ್ಯ ಮಾತನ್ನು ಕೇಳುವ ಕಾರಣ ಈ ಜಗತ್ತು ನರಕ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ನಾನು ನಿಮಗೆ ಗುಲಾಮ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ನಾನು ನಿಮ್ಮ ಗುಲಾಮ, ನಾನು ನಿಮ್ಮ ಗುಲಾಮ ಎಂದು ತಂದೆಯಾದ ನನ್ನ ಸಮ್ಮುಖದಲ್ಲಿ ಕುಳಿತು ನೀವು ಹೇಳುತ್ತಾ ಬಂದಿದ್ದೀರಾ. ಈಗ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ನಿರಾಕಾರಿ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ನಿರಾಕಾರಿ ಮತ್ತು ನಿರಹಂಕಾರಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವುದೇ ನನ್ನ ಕರ್ತವ್ಯ ಆಗಿದೆ. ಅಗಮ ಮತ್ತು ನಿಗಮದ ಭೇದವನ್ನು ಪರಮಾತ್ಮ ತಂದೆ ತೆರೆದರು ಎಂದು ಗೀತೆಯಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಇನ್ನು ಡಮರು ಮುಂತಾದದ್ದನ್ನು ಬಾರಿಸುವಂತಹ ಮಾತು ಇಲ್ಲಿ ಇಲ್ಲ. ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಸಮಾಚಾರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ. ನಾನು ಈ ಸಮಯದಲ್ಲಿ ಮಾಡಿ ಮಾಡಿಸುವಂತಹ ತಂದೆಯಾಗಿದ್ದೇನೆ. ನಾನು ಈ ಬ್ರಹ್ಮನ ತನುವಿನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತೇನೆ. ಇನ್ನು ಭಗವದ್ಗೀತೆಯಲ್ಲಿ ಏನೆಲ್ಲವನ್ನು ಬರೆದಿದ್ದಾರೋ ಅದ್ಯಾವುದೂ ಸತ್ಯ ಮಾತಲ್ಲ. ಈಗ ಇದು ಪ್ರತ್ಯಕ್ಷ ಜೀವನದ ಮಾತಾಗಿದೆ. ಮಕ್ಕಳಿಗೆ ಪರಮಾತ್ಮ ತಂದೆ ಸಹಜ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಸಹಜ ಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಮ್ಮ ಜೊತೆಗೆ ಮಕ್ಕಳ ಯೋಗವನ್ನು ಜೋಡಣೆ ಮಾಡುವಂತೆ ಮಾಡುತ್ತಾರೆ. ಹೇಳಲಾಗುತ್ತದೆ, ಪರಮಾತ್ಮ ತಂದೆ ಮಕ್ಕಳ ಯೋಗವನ್ನು ತಮ್ಮ ಜೊತೆಗೆ ಜೋಡಣೆ ಮಾಡುವಂತೆ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಮಕ್ಕಳ ಜೋಳಿಗೆಯನ್ನು ತುಂಬುತ್ತಾರೆ ಮತ್ತು ಪರಮಾತ್ಮ ತಂದೆ ಮಕ್ಕಳ ಕಷ್ಟವನ್ನು ಸಮಾಪ್ತಿ ಮಾಡುವಂತವರಾಗಿದ್ದಾರೆ. ಗೀತೆಯ ಬಗ್ಗೆ ಸಂಪೂರ್ಣ ಅರ್ಥವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ನಿಮಗೆ ಯೋಗವನ್ನು ಕಲಿಸುತ್ತೇನೆ ಮತ್ತು ನೀವು ಅನ್ಯರಿಗೆ ಯೋಗವನ್ನು ಕಲಿಸುವಂತೆ ನಿಮ್ಮನ್ನು ತಯಾರು ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಯೋಗವನ್ನು ಕಲಿತು ಪುನಃ ಅನ್ಯರಿಗೆ ಯೋಗವನ್ನು ಕಲಿಸುತ್ತೀರಾ. ಎಲ್ಲರೂ ಹೇಳುತ್ತಾರೆ, ಯೋಗದ ಮೂಲಕ ನಮ್ಮ ಆತ್ಮ ಜ್ಯೋತಿಯನ್ನು ಬೆಳಗಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ ಎಂದು. ಇಂತಹ ಗೀತೆಯನ್ನು ಮನೆಯಲ್ಲಿ ಕುಳಿತು ಯಾರಾದರೂ ಕೇಳಿದರೆ ಇಡೀ ದಿನ ಅವರ ಬುದ್ಧಿಯಲ್ಲಿ ಜ್ಞಾನದ ಚಕ್ರ ತಿರುಗುತ್ತಿರುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆಸ್ತಿಯ ನಶೆ ನಿಮಗೆ ಇರುತ್ತದೆ. ಕೇವಲ ಪರಮಾತ್ಮ ಅಥವಾ ಭಗವಂತ ಎಂದು ಕರೆದಾಗ ಬಾಯಿ ಮಧುರ ಆಗುವುದಿಲ್ಲ. ಪರಮಾತ್ಮ ತಂದೆ ಅಂದರೆ ಆಸ್ತಿಯಾಗಿದೆ. ಬಾಬಾ ಎಂದು ಹೇಳಿದ ತಕ್ಷಣ ಆಸ್ತಿ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ಇದಕ್ಕೆ ಶಂಖಧ್ವನಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಕೈಯಲ್ಲಿ ಈಗ ಯಾವುದೇ ಪ್ರಕಾರದ ಪುಸ್ತಕ ಇಲ್ಲ. ಮಕ್ಕಳಾದ ನೀವು ಕೇವಲ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ಮಕ್ಕಳಾದ ನೀವು ಸತ್ಯವಾದ ಆತ್ಮಿಕ ಬ್ರಾಹ್ಮಣರಾಗಿದ್ದೀರಾ. ನೀವು ಆತ್ಮಿಕ ತಂದೆಗೆ ಮಕ್ಕಳಾಗಿದ್ದೀರಾ. ಸತ್ಯ ಗೀತೆಯ ಮೂಲಕ ಭಾರತ ಸ್ವರ್ಗ ಆಗುತ್ತದೆ. ಜಗತ್ತಿನ ಜನ ಕೇವಲ ಕುಳಿತು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ. ತಂದೆಯಾದ ನಾನು ನಿಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದೇನೆ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ. ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಅತ್ಯಾಚಾರ ನಡೆಯುವುದಿಲ್ಲ. ಅನೇಕರು ಕೇಳುತ್ತಾರೆ, ಸತ್ಯಯುಗದಲ್ಲಿ ವಿಕಾರ ಇಲ್ಲ ಅಂದ ಮೇಲೆ ಅಲ್ಲಿ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು. ಅರೆ, ಸತ್ಯಯುಗ ನಿರ್ವಿಕಾರಿ ಜಗತ್ತಾಗಿದೆ ಅಂದ ಮೇಲೆ ಸತ್ಯಯುಗದಲ್ಲಿ ವಿಕಾರದ ಮಾತು ಇರಲು ಸಾಧ್ಯ ಇಲ್ಲ. ಯೋಗದ ಶಕ್ತಿಯ ಮೂಲಕ ಹೇಗೆ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ ಏನು? ನೀವು ಏಕೆ ವಾದವನ್ನು ಮಾಡುತ್ತೀರಾ ಎಂದು ತಂದೆ ಕೇಳುತ್ತಾರೆ. ಆದರೆ ಇದೆಲ್ಲ ಶಾಸ್ತ್ರದ ಮಾತಾಗಿದೆ. ಸತ್ಯಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ. ಈ ಕಲಿಯುಗ ವಿಕಾರಿ ಜಗತ್ತಾಗಿದೆ. ನಾಟಕದ ಅನುಸಾರ ಮಾಯೆ ಪುನಃ ನಿಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತದೆ ಅನ್ನುವುದು ನನಗೆ ಗೊತ್ತಿದೆ ಎಂದು ತಂದೆ ತಿಳಿಸುತ್ತಾರೆ. ನಾನು ಕಲ್ಪ ಕಲ್ಪದಲ್ಲೂ ನನ್ನ ಕರ್ತವ್ಯವನ್ನು ಪಾಲನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ. ನಿಮಗೆ ಗೊತ್ತಿದೆ, ಕಲ್ಪದ ಮೊದಲಿನ ಕಳೆದು ಹೋಗಿ ಮರಳಿ ಸಿಕ್ಕಂತಹ ಮಕ್ಕಳೇ ತಂದೆಯಾದ ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ. ವಿನಾಶದ ಪ್ರಭಾವ ಕೂಡ ಎಲ್ಲರಿಗೂ ಕಾಣಿಸುತ್ತಿದೆ ತಾನೆ. ನಿಮಗೋಸ್ಕರ ಪುನಃ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ನೀವೀಗ ಪುನಃ ದೇವಿ ದೇವತೆಗಳಾಗಲು ಪುರುಷಾರ್ಥವನ್ನು ಮಾಡುತ್ತೀರಾ ಅಥವಾ ಸ್ವರ್ಗಕ್ಕೆ ಮಾಲೀಕರಾಗಲು ನೀವೀಗ ಪುರುಷಾರ್ಥವನ್ನು ಮಾಡಬೇಕು. ಇಲ್ಲಿ ಸ್ಥೂಲ ಯುದ್ಧದ ಯಾವ ಮಾತು ಇಲ್ಲ. ಅಸುರರು ಮತ್ತು ದೇವತೆಗಳು ಯುದ್ಧವನ್ನು ಮಾಡಿಲ್ಲ. ಸತ್ಯಯುಗದಲ್ಲಿ ಮಾಯೆ ಇರುವುದೇ ಇಲ್ಲ ಅಂದ ಮೇಲೆ ದೇವತೆಗಳು ಮಾಯೆ ಜೊತೆಗೆ ಯುದ್ಧವನ್ನು ಮಾಡುವುದಿಲ್ಲ. ಅರ್ಧಕಲ್ಪದವರೆಗೂ ಯಾವುದೇ ಪ್ರಕಾರದ ಯುದ್ಧ ಇರುವುದಿಲ್ಲ. ಅರ್ಧಕಲ್ಪದವರೆಗೂ ಯಾವುದೇ ಪ್ರಕಾರದ ಕಾಯಿಲೆ ಇರುವುದಿಲ್ಲ ಮತ್ತು ದುಃಖ ಅಶಾಂತಿ ಕೂಡ ಅರ್ಧಕಲ್ಪದವರೆಗೂ ಇರುವುದಿಲ್ಲ. ಅರೆ, ಸತ್ಯಯುಗ ಸದಾ ಸುಖದ ಜಗತ್ತಾಗಿದೆ. ಸತ್ಯಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ. ಸತ್ಯಯುಗದಲ್ಲಿ ಆಸ್ಪತ್ರೆ ಇರುವುದಿಲ್ಲ. ಇನ್ನು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಶಾಲೆ ಸತ್ಯಯುಗದಲ್ಲೂ ಕೂಡ ಇರುತ್ತದೆ. ಈಗ ಪ್ರತಿಯೊಬ್ಬರು ಇಲ್ಲೇ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ನಂತರ ಸತ್ಯಯುಗಕ್ಕೆ ಹೋಗುತ್ತೀರಾ. ಮನುಷ್ಯರು ಈ ಜಗತ್ತಿನಲ್ಲಿ ಶಿಕ್ಷಣವನ್ನು ಕಲಿತು ಇದೇ ಜಗತ್ತಿನಲ್ಲೇ ತಮ್ಮ ಕಾಲಿನ ಮೇಲೆ ತಾವು ನಿಂತುಕೊಳ್ಳುತ್ತಾರೆ, ಅಂದರೆ ಇಲ್ಲೇ ನೌಕರಿಯನ್ನು ಪಡೆದುಕೊಳ್ಳುತ್ತಾರೆ. ಇದರ ಬಗ್ಗೆ ಒಂದು ಕತೆ ಕೂಡ ಇದೆ. ಒಬ್ಬ ರಾಜ ತನ್ನ ಮಕ್ಕಳನ್ನು ಕೇಳಿದ, ನೀನು ಯಾರ ಭಾಗ್ಯದನ್ನು ಊಟ ಮಾಡುತ್ತಿದ್ದೀಯಾ ಎಂದು. ಆಗ ಇಬ್ಬರು ಮಕ್ಕಳು ಹೇಳಿದರು, ನಾವು ರಾಜ ಆದಂತಹ ನಿಮಗೆ ಮಕ್ಕಳಾಗಿರುವ ಕಾರಣ ನೀವು ನಮಗೆ ಎಷ್ಟೆಲ್ಲಾ ಪ್ರಾಪ್ತಿಯನ್ನು ನೀಡುತ್ತಿದ್ದೀರೋ ಅದನ್ನು ಊಟ ಮಾಡುತ್ತಿದ್ದೇವೆ ಎಂದು. ಆದರೆ ಮೂರನೇ ಮಗಳು ಹೇಳಿದಳು, ನನ್ನ ಭಾಗ್ಯದಲ್ಲಿ ಇರುವುದನ್ನು ನಾನು ಊಟ ಮಾಡುತ್ತಿದ್ದೇನೆ ಎಂದು. ಆಗ ರಾಜ ಆ ಮಗಳನ್ನು ಕಾಡಿಗೆ ಕಳಿಸಿಬಿಟ್ಟ. ಕಾಡಿಗೆ ಹೋದರೂ ಕೂಡ ಇನ್ನೊಂದು ದೇಶದ ರಾಜ ಅವಳನ್ನು ಕರೆದುಕೊಂಡು ಹೋಗಿ ತನ್ನ ರಾಣಿಯನ್ನಾಗಿ ಮಾಡಿಕೊಂಡ. ನಂತರ ಕೆಲವು ದಿನದ ನಂತರ ಅವರ ತಂದೆಯನ್ನು ಆ ರಾಜ ಬಂಧಿಸಿ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬಂದ. ಆಗ ಮಗಳನ್ನು ಸಿಂಹಾಸನದ ಮೇಲೆ ನೋಡಿ ರಾಜ ಆಶ್ಚರ್ಯಪಟ್ಟ. ನೀನು ಈ ಸಿಂಹಾಸನದ ಮೇಲೆ ಹೇಗೆ ಕುಳಿತುಕೊಂಡಿದ್ದೀಯಾ? ನಿನ್ನನ್ನು ನಾನು ಕಾಡಿನಲ್ಲಿ ಬಿಟ್ಟು ಬಂದಿದ್ದೆ ಎಂದು ಆಗ ಮಗಳು ಪುನಃ ಹೇಳಿದಳು. ನೀವು ಕೊಟ್ಟಿದ್ದನ್ನು ನಾನು ಊಟ ಮಾಡುತ್ತಿಲ್ಲ. ನನ್ನ ಭಾಗ್ಯದಲ್ಲಿ ಏನನ್ನು ಬರೆದುಕೊಂಡು ಬಂದಿದ್ದೇನೋ ಅದನ್ನೇ ಊಟ ಮಾಡುತ್ತಿದ್ದೇನೆ. ನನ್ನ ಭಾಗ್ಯದಲ್ಲಿ ರಾಜ್ಯ ಭಾಗ್ಯ ಇತ್ತು, ಆದ್ದರಿಂದ ನೀವು ನನ್ನನ್ನು ಕಾಡಿಗೆ ಕಳಿಸಿದರೂ ಕೂಡ ನನ್ನ ಭಾಗ್ಯ ನನ್ನನ್ನು ರಾಜ್ಯಕ್ಕೆ ಮಾಲೀಕಳನ್ನಾಗಿ ಮಾಡಿತು ಎಂದು ಅವರ ಮಗಳು ಹೇಳುತ್ತಾಳೆ. ಲೌಕಿಕ ಜಗತ್ತಿನಲ್ಲಿರುವಂತಹ ಭಾಗ್ಯ ಅಥವಾ ಅದೃಷ್ಟ ಹದ್ದಿನ ಭಾಗ್ಯ ಅಥವಾ ಹದ್ದಿನ ಅದೃಷ್ಟ ಆಗಿದೆ. ಈಗ ನೀವು ಬೇಹದ್ದಿನ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ. ನೀವೀಗ ಎಷ್ಟು ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಾ ಅಂದರೆ 21 ಜನ್ಮದವರೆಗೂ ನೀವು ನಿಮ್ಮ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳಲು ಸಾಧ್ಯ ಇಲ್ಲ. ಅಷ್ಟು ಅದೃಷ್ಟವನ್ನು ನೀವೀಗ ರೂಪಿಸಿಕೊಳ್ಳುತ್ತೀರಾ. ಇದು ಬೇಹದ್ದಿನ ಸುಖದ ಆಸ್ತಿಯಾಗಿದೆ. ಈಗ ಮಕ್ಕಳಾದ ನೀವು ಹದ್ದಿನ ಸುಖ ಮತ್ತು ಬೇಹದ್ದಿನ ಸುಖದ ಅಂತರವನ್ನು ಸಂಪೂರ್ಣ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಭಾರತ ದೇಶ ಮೊದಲು ಎಷ್ಟೊಂದು ಸುಖಿಯಾದಂತಹ ಜಗತ್ತಾಗಿತ್ತು. ಈಗ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ. ಯಾರು ಕಲ್ಪದ ಮೊದಲು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ನಾಟಕದಲ್ಲಿ ಯಾವ ಭಾಗ್ಯ ನನ್ನ ಹಣೆಯಲ್ಲಿ ಬರೆದಿದೆಯೋ ಅದೇ ಪ್ರಾಪ್ತಿ ನನಗೆ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ನಾಟಕದಲ್ಲಿ ನನ್ನ ಅದೃಷ್ಟದಲ್ಲಿ ಯಾವ ಪ್ರಾಪ್ತಿ ಬರೆದಿದೆಯೋ ಅದೇ ನನಗೆ ಸಿಗುತ್ತದೆ ಎಂದು ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಂತರ ನೀವು ಹಸಿವಿನಿಂದ ಸಾಯಬೇಕಾಗುತ್ತದೆ. ಈ ನಾಟಕದ ರಹಸ್ಯವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕು. ಶಾಸ್ತ್ರದಲ್ಲಿ ಕೆಲವರು ಕಲ್ಪದ ಆಯಸ್ಸನ್ನು 200,000 ವರ್ಷ ಎಂದು ತೋರಿಸಿದರೆ ಇನ್ನು ಕೆಲವರು ಶಾಸ್ತ್ರದ ಆಯಸ್ಸು ಇಷ್ಟಾಗಿದೆ ಎಂದು ಇನ್ನೊಂದು ರೀತಿ ತೋರಿಸಿದ್ದಾರೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ. ಕೆಲವರು ಪುನಃ ಹೇಳುತ್ತಾರೆ ನಾವು ಸದಾ ಸುಖಿಗಳಾಗಿ ಇರುತ್ತೇವೆ ಎಂದು. ಅರೆ, ಎಂದೂ ನಿಮಗೆ ಕಾಯಿಲೆ ಬರುವುದಿಲ್ಲ ಏನು? ಎಂದೂ ನೀವು ರೋಗಿಯಾಗಲು ಸಾಧ್ಯ ಇಲ್ಲ ಏನು? ಜಗತ್ತಿನ ಜನ ಹೇಳುತ್ತಾರೆ ಶರೀರಕ್ಕೆ ರೋಗ ಬರುತ್ತದೆ ಆದರೆ ಆತ್ಮ ನಿರ್ಲೇಪ ಆಗಿದೆ ಎಂದು. ಅರೆ, ಪೆಟ್ಟು ಬಿದ್ದಾಗ ಆತ್ಮಕ್ಕೆ ದುಃಖ ಆಗುತ್ತದೆ ತಾನೆ? ಇದು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಇದು ಶಾಲೆ ಆಗಿದೆ. ಒಬ್ಬ ಟೀಚರ್ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇಲ್ಲಿ ಜ್ಞಾನ ಕೂಡ ಒಂದೇ ಆಗಿದೆ, ಗುರಿ ಉದ್ದೇಶ ಕೂಡ ಒಂದೇ ಆಗಿದೆ. ನರನಿಂದ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಯಾರು ಫೇಲ್ ಆಗುತ್ತಾರೋ ಅವರು ಚಂದ್ರವಂಶಿಗಳಾಗುತ್ತಾರೆ. ಯಾವಾಗ ನಾವು ದೇವತೆಗಳಾಗಿದ್ದೆವೋ ಆಗ ಈ ಸೃಷ್ಟಿಯಲ್ಲಿ ಕ್ಷತ್ರಿಯರಿರಲಿಲ್ಲ. ಯಾವಾಗ ನಾವು ಕ್ಷತ್ರಿಯರಾಗಿದ್ದೆವೋ ಆಗ ವೈಶ್ಯರು ಈ ಸೃಷ್ಟಿಯಲ್ಲಿ ಇರಲಿಲ್ಲ. ಯಾವಾಗ ನಾವು ವೈಶ್ಯರಾಗಿದ್ದೆವು ಆಗ ಶೂದ್ರರು ಈ ಸೃಷ್ಟಿಯಲ್ಲಿ ಇರಲಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಮಾತೀಯರಿಗೋಸ್ಕರ ಈ ಜ್ಞಾನ ಮಾರ್ಗ ಅತಿ ಸಹಜ ಮಾರ್ಗ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೊಂದೇ ಇಂತಹ ಪರೀಕ್ಷೆಯಾಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಲೇಟಾಗಿ ಬಂದವರು ಹೇಗೆ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಎಂದು ತಿಳಿದುಕೊಳ್ಳಬೇಡಿ. ಆದರೆ ಈಗ ಲೇಟಾಗಿ ಬಂದಂತಹ ಹೊಸಬರೂ ಕೂಡ ಎಲ್ಲರಿಗಿಂತ ಪುರುಷಾರ್ಥದಲ್ಲಿ ಮುಂದೆ ಹೋಗಬಹುದು. ಪ್ರತ್ಯಕ್ಷದಲ್ಲಿ ಪುರುಷಾರ್ಥವನ್ನು ಮಾಡಿದರೆ ನೀವು ಹಳಬರಿಗಿಂತ ಮುಂದೆ ಹೋಗಬಹುದು. ಇನ್ನು ಮಾಯಾ ರಾವಣನಿಗೆ ಯಾವ ರೂಪವೂ ಇಲ್ಲ. ಇವರಲ್ಲಿ ಕಾಮವಿಕಾರದ ಭೂತ ಇದೆ ಎಂದು ಹೇಳುತ್ತಾರೆ. ಇನ್ನು ರಾವಣನ ಯಾವ ಭೂತವೂ ಇಲ್ಲ. ಅಂದರೆ ರಾವಣನ ಯಾವುದೇ ಪ್ರಕಾರದ ಶರೀರ ಇಲ್ಲ. ರಾವಣನಿಗೆ ಶಾರೀರಿಕ ಆಕಾರ ಇಲ್ಲ. ಒಳ್ಳೆಯದು. ಎಲ್ಲಾ ಮಾತಿಗೂ ಸೈಕ್ರೀನ್ ಅಂದರೆ ಸಕ್ಕರೆಗಿಂತ ಅತಿ ಮಧುರವಾದ ಶಬ್ದ ಅಂದರೆ ಮನ್ಮನಾಭವ ಆಗಿದೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮಾರ್ಗದರ್ಶಕಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮ್ಮ ಸಮ್ಮುಖದಲ್ಲಿ ಕುಳಿತು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ. ಕಲ್ಪ ಕಲ್ಪದಲ್ಲೂ ನಾನು ನನ್ನ ಕರ್ತವ್ಯವನ್ನು ಪಾಲನೆ ಮಾಡುತ್ತೇನೆ. ಪಾರಲೌಕಿಕ ತಂದೆ ತಿಳಿಸುತ್ತಾರೆ, ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ, ನನ್ನ ಕರ್ತವ್ಯವನ್ನು ನಿಭಾಯಿಸುವುದಕ್ಕೋಸ್ಕರ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ. ಮಕ್ಕಳಾದ ನಿಮ್ಮ ಸಹಯೋಗದ ಮೂಲಕ ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಲು ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ನೀವು ನನಗೆ ಸಹಯೋಗವನ್ನು ನೀಡುತ್ತೀರಾ, ಆದ್ದರಿಂದ ನೀವು ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ತಂದೆಯಾದ ನಾನು ಎಷ್ಟು ದೊಡ್ಡ ತಂದೆಯಾಗಿದ್ದೇನೆ. ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಪರಮಾತ್ಮ ತಂದೆ ಬಹಳ ದೊಡ್ಡ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮನ ಮುಖವಂಶಾವಳಿ, ಬ್ರಾಹ್ಮಣ ಬ್ರಾಹ್ಮಣಿಯರಾದ ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀರಾ. ಯಾವಾಗ ನೀವು ಸಹೋದರ ಸಹೋದರಿಯರಾಗುತ್ತೀರೋ ಆಗ ಸ್ತ್ರೀ ಪುರುಷರು ಅನ್ನುವ ದೃಷ್ಟಿ ಸಮಾಪ್ತಿಯಾಗಿ ಬಿಡಬೇಕು. ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಅಂದ ಮೇಲೆ ಪತಿ ಪತ್ನಿ ಅನ್ನುವ ದೃಷ್ಟಿ ಸಮಾಪ್ತಿಯಾಗಿ ಬಿಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಾಹ್ಮಣ ಕುಲಕ್ಕೆ ಎಂದು ಕಳಂಕವನ್ನು ತರಬಾರದು. ಪವಿತ್ರರಾಗಿ ಇರುವುದಕ್ಕೋಸ್ಕರ ಇದು ಯುಕ್ತಿಯಾಗಿದೆ. ಮನುಷ್ಯರು ಹೇಳುತ್ತಾರೆ, ಪವಿತ್ರರಾಗಿರಲು ಹೇಗೆ ಸಾಧ್ಯ? ಪವಿತ್ರರಾಗಿ ಇರಲು ಸಾಧ್ಯ ಇಲ್ಲ, ಪತಿ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ಎಂದು ಮನುಷ್ಯರು ಹೇಳುತ್ತಾರೆ. ಪತಿ ಪತ್ನಿ ಒಟ್ಟಿಗೆ ಇದ್ದ ಮೇಲೆ ಕಾಮ ವಿಕಾರದ ಬೆಂಕಿ ಹತ್ತದೇ ಇರಲು ಸಾಧ್ಯ ಇಲ್ಲ ಎಂದು ಜಗತ್ತಿನ ಮನುಷ್ಯರು ಹೇಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಮಧ್ಯದಲ್ಲಿ ಜ್ಞಾನದ ಖಡ್ಗ ಇರಬೇಕು, ಆಗ ಎಂದೂ ಕೂಡ ವಿಕಾರದ ಬೆಂಕಿ ಹತ್ತಲು ಸಾಧ್ಯ ಇಲ್ಲ. ಆದರೆ ಇಬ್ಬರೂ ಕೂಡ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತೀರಿ, ನೀವು ಸ್ವಯಂ ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಮನುಷ್ಯರಿಗೆ ಈ ಜ್ಞಾನದ ಮಾತು ಅರ್ಥ ಆಗದೇ ಇರುವ ಕಾರಣ ಮನುಷ್ಯರು ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ. ಇಲ್ಲಿ ನೀವು ಎಷ್ಟೊಂದು ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಶ್ರೀಕೃಷ್ಣನಿಗೆ ಯಾರೂ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ. ಒಂದು ವೇಳೆ ಶ್ರೀಕೃಷ್ಣ ಈ ಕಲಿಯುಗದಲ್ಲಿ ಸ್ವಯಂ ಬಂದು ಬಿಟ್ಟರೆ ವಿದೇಶದಿಂದ ಕೂಡ ಎಲ್ಲರೂ ಏರೋಪ್ಲೇನ್ ನಲ್ಲಿ ಓಡೋಡಿ ಬರುತ್ತಾರೆ, ಆಗ ಬಹಳ ದೊಡ್ಡ ಗುಂಪೇ ಇಲ್ಲಿ ಸೇರಿಬಿಡುತ್ತದೆ. ಭಾರತದಲ್ಲಿ ಅಂತದ್ದೇನಾಗಿದೆಯೋ ಎಂದು ಯಾರಿಗೂ ಗೊತ್ತಾಗದಷ್ಟು ದೊಡ್ಡ ಗುಂಪು ಇಲ್ಲಿ ಸೇರಿಬಿಡುತ್ತದೆ. ಆದ್ದರಿಂದ ಶ್ರೀಕೃಷ್ಣ ಈ ಕಲಿಯುಗದಲ್ಲಿ ಬರುವುದಿಲ್ಲ, ಒಳ್ಳೆಯದು. ಈ ದಿನ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಲಾಗುತ್ತಿದೆ, ಇಂದು ಭೋಗವನ್ನು ಅರ್ಪಣೆ ಮಾಡಲಾಗುತ್ತಿದೆ. ಪರಮಾತ್ಮ ತಂದೆಯ ಮನೆ ನಿಮ್ಮ ತವರು ಮನೆಯಾಗಿದೆ, ಸತ್ಯುಗ ನಿಮ್ಮ ಮಾವನ ಮನೆಯಾಗಿದೆ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಮತ್ತು ಮಕ್ಕಳ ಮಿಲನ ನಡೆಯುತ್ತದೆ. ಕೆಲವರು ಇಲ್ಲಿ ನಡೆಯುತ್ತಿರುವಂತಹ ಮಿಲನವನ್ನು ನೋಡಿ ಜಾದು ಎಂದು ತಿಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸಾಕ್ಷಾತ್ಕಾರ ಅಂದರೆ ಏನು ಅನ್ನುವುದನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಹೇಗೆ ಸಾಕ್ಷಾತ್ಕಾರ ಆಗುತ್ತದೆ ನೋಡಿ, ಈ ಜ್ಞಾನ ಮಾರ್ಗದಲ್ಲಿ ಎಂದು ಸಂಶಯ ಬುದ್ಧಿ ಉಳ್ಳವರಾಗಬಾರದು. ಸಾಕ್ಷಾತ್ಕಾರ ಆಗುವುದು ಕೂಡ ಇಲ್ಲಿಯ ಒಂದು ರೀತಿ ಪದ್ಧತಿಯಾಗಿದೆ. ಇದು ಶಿವತಂದೆಯ ಭಂಡಾರ ಆಗಿದೆ. ಅಂದ ಮೇಲೆ ಶಿವತಂದೆಯನ್ನು ನೆನಪು ಮಾಡಿ, ಶಿವತಂದೆಗೆ ನೀವು ಪ್ರಸಾದವನ್ನು ಅರ್ಪಣೆ ಮಾಡಬೇಕು. ಶಿವತಂದೆಗೆ ಶಿವತಂದೆಯ ನೆನಪಿನಲ್ಲೇ ಸ್ಥಿತಾಗಿ ಭೋಗವನ್ನು ಅರ್ಪಣೆ ಮಾಡಬೇಕು. ಯೋಗದಲ್ಲಿ ಸ್ಥಿತಾಗುವುದು ಇನ್ನೂ ಒಳ್ಳೆಯದಾಗಿದೆ. ಯೋಗದಲ್ಲಿ ಸ್ಥಿತಾದಾಗ ತಂದೆಯ ನೆನಪು ಇರುತ್ತದೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂ ಅನ್ನು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಂಡು ಪಕ್ಕಾ ಪವಿತ್ರ ಬ್ರಾಹ್ಮಣರಾಗಬೇಕು. ಎಂದೂ ಕೂಡ ನಿಮ್ಮ ಈ ಬ್ರಾಹ್ಮಣ ಕುಲಕ್ಕೆ ಕಳಂಕವನ್ನು ತರಬಾರದು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ ನಿರಾಕಾರಿ ಮತ್ತು ನಿರಹಂಕಾರಿಯಾಗಿ ನಿಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕು. ಆತ್ಮಿಕ ಸೇವೆಯಲ್ಲಿ ಸದಾ ತತ್ಪರರಾಗಿ ಇರಬೇಕು. ಇಂದಿನ ವರದಾನ ಆಗಿದೆ. ಸ್ನೇಹದ ಶಕ್ತಿಯ ಮೂಲಕ ಮಾಯೆ ಶಕ್ತಿಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನಿಗಳಾಗಿ ಸ್ನೇಹದಲ್ಲಿ ಸಮಾವೇಶ ಆಗುವುದೇ ಸಂಪೂರ್ಣ ಜ್ಞಾನ ಆಗಿದೆ. ಸ್ನೇಹ ಬ್ರಾಹ್ಮಣ ಜನ್ಮದ ವರದಾನ ಆಗಿದೆ. ಸಂಗಮ ಯುಗದಲ್ಲಿ ಸ್ನೇಹದ ಸಾಗರ ಆದಂತಹ ಪರಮಾತ್ಮ ತಂದೆ ಸ್ನೇಹದ ವಜ್ರ ಮುತ್ತಿನ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ. ಅಂದ ಮೇಲೆ ಇಂತಹ ಸ್ನೇಹದಿಂದ ಸಂಪನ್ನಾಗಿ ಸ್ನೇಹದ ಶಕ್ತಿ ಪರಿಸ್ಥಿತಿ ಅನ್ನುವ ಪರ್ವತವನ್ನು ಪರಿವರ್ತನೆ ಮಾಡಿ ನೀರಿನ ಸಮಾನ ಹಗುರ ಮಾಡಿಬಿಡುತ್ತದೆ. ಮಾಯೆ ಎಷ್ಟೇ ವಿಕರಾಳ ರೂಪದಲ್ಲಿ ನಿಮ್ಮನ್ನು ಎದುರಿಸಬಹುದು ಅಥವಾ ರಾಯಲ್ ರೂಪದಲ್ಲಿ ಮಾಯೆ ನಿಮ್ಮನ್ನು ಎದುರಿಸಬಹುದು, ಆದರೆ ಸೆಕೆಂಡ್ನಲ್ಲಿ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿ ಆಗ ಸ್ನೇಹದ ಶಕ್ತಿಯ ಮೂಲಕ ಮಾಯೆ ಶಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ತನು ಮನ ಧನ ಮನ ವಾಣಿ ಮತ್ತು ಕರ್ಮದ ಮೂಲಕ ಪರಮಾತ್ಮ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿ ಆಗುವುದೇ ಯೋಗಿ ಆಗುವುದಾಗಿದೆ, ಒಳ್ಳೆಯದು. ಓಂ ಶಾಂತಿ.